ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಜರ್ಮನಿಯಲ್ಲಿ ಸುಧಾರಣೆಯ ಪ್ರಗತಿ ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಜರ್ಮನಿಯಲ್ಲಿ ಸುಧಾರಣೆಯ ಪ್ರಗತಿ ಯಾವ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ತೆಗೆದುಕೊಂಡು ಬಂದನು ಅನ್ನುವಂತಹ ಒಂದು ವಿಚಾರವಾಗಿ ನಾವು ಕಲಿತುಕೊಂಡು ಬರುವಂತೆಯವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ಕೊನೆಯ ಭಾಗವಾಗಿ ಇವತ್ತಿನ ದಿನದಲ್ಲಿ ನಾವು ಕೇಳುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ಮೂಲ ಒಡೆಯನು ನೀನಾಗಿದ್ದೀಯ ಸ್ವಾಮಿ. ಅಪ್ಪ, ನಿನ್ನ ಒಂದು ವಿಚಾರ ಎಂದಿಗೂ ಬದಲಾಗದಂಥದ್ದು ಸ್ವಾಮಿ. ನಿನ್ನೆ ಇದ್ದಂಥ ದೇವರು, ಇವತ್ತು ಇರತಕ್ಕಂಥ ದೇವರು, ನಾಳೆ ಇರುವಂಥ ದೇವರಾಗಿದ್ದೀಯ. ನೀನು ಸದಾಕಾಲವೂ ವಾಸಿಸುವಂತಹ ಜೀವವುಳ್ಳ ದೇವರಾಗಿದ್ದೀಯ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಸ್ವಾಮಿ, ವಿಶೇಷವಾಗಿ ಈ ಮಹಾಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಕತ್ತಲೆ ಯುಗದಲ್ಲಿ ಮಾರ್ಟಿನ್ ಲೂಥರ್ ಹೇಗೆ ಬೆಳಕಾಗಿ ನಿಂತು ಜರ್ಮನಿ ಅನ್ನುವಂತಹ ಸ್ಥಳದಲ್ಲಿ ಒಂದು ಸುಧಾರಣೆಯನ್ನು ಏರ್ಪಡಿಸಿ ತನ್ನ ಸ್ವಂತ ಭಾಷೆಯಲ್ಲಿಯೇ ಸತ್ಯವೇದವನ್ನು ಎಲ್ಲರಿಗೂ ಹಂಚಿ ಒಂದು ಸುಧಾರಣೆಯನ್ನು ಏರ್ಪಡಿಸಿದನು ಅನ್ನುವಂತಹ ವಿಚಾರವನ್ನು ಕಲಿಯುವಾಗ ಆತ್ಮನ ಮುಖಾಂತರವಾಗಿ ನೀನು ತುಂಬಿಸು. ವಿಶೇಷವಾಗಿ ಈ ಸತ್ಯವನ್ನು ಕೇಳುವಂತಹ ಮಕ್ಕಳು ಸಹ ಕತ್ತಲಿರತಕ್ಕಂತಹ ಈ ಲೋಕದ ಜನಗಳಿಗೆ ಬೆಳಕನ್ನು ನೀಡುವಾಗೆ ನೀನೇ ಪ್ರೇರೇಪಿಸು, ಆಶೀರ್ವದಿಸು, ಮುನ್ನಡೆಸೆಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಕತ್ತಲೆಯ ಯುಗದಲ್ಲಿ ಆತನು ಯಾವ ರೀತಿಯಲ್ಲಿ ಸತ್ಯದ ಬೆಳಕಾಗಿದ್ದನು ಅನ್ನುವಂತಹ ವಿಚಾರವನ್ನು ನೋಡಿದರೆ ಪ್ರಿಯ ಕೇಳುಗರೆ, ಆಗಿನ ಕಾಲದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಶಕ್ತಿಯನ್ನು ಹೊಂದಿದಂತಹ ಪೋಪ್ನ ವ್ಯವಸ್ಥೆ, ಕತ್ತೋಲಿಕ ಮಾರ್ಗ ಪ್ರಬಲವೊಂದಿ ಅನೇಕರನ್ನು ಸತ್ಯವೇದದಲ್ಲಿರತಕ್ಕಂತಹ ಸತ್ಯದ ವಿಚಾರವಾಗಿ ದೂರ ನಡೆಸಿದರು. ಅಂದರೆ ಯಾರೂ ಸಹ ಸತ್ಯವೇದವನ್ನು ಓದಬಾರದು, ಬರೀ ಕೇವಲ ಪಾದ್ರಿಗಳು ಮಾತ್ರ ಸತ್ಯವೇದವನ್ನು ಏನು ಬೋಧಿಸತಕ್ಕಂಥವರಾಗಿದ್ದಾರೋ ಅದನ್ನು ಕುರುಡುತನದಿಂದ ನಂಬಿಕೊಂಡು ಹೋಗಬೇಕು ಅನ್ನುವಂತಹ ತತ್ವಗಳಿಗೆ ಒಳಪಡಿಸಿದರು. ಆದರೆ ಮಾರ್ಟಿನ್ ಲೂಥರ್ ಈ ಸತ್ಯವೇದವನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡಿ ಅದರಲ್ಲಿರ್ತಕ್ಕಂತಹ ಹೊಸ ವಿಚಾರಗಳನ್ನು ಕಲಿತುಕೊಂಡು ನೀತಿವಂತನು ನಂಬಿಕೆಯಿಂದ ಬದುಕುವನು ಅನ್ನುವಂತಹ ಸತ್ಯವನ್ನು ಆಗಿನ ಕಾಲದಲ್ಲಿ ಪಾಪ ಕ್ಷಮಾಪಣೆ ಚೀಟಿಯನ್ನು ಮಾರುತ್ತಿದ್ದಂತಹ ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ 95 ಪ್ರತಿಬಂಧಕಗಳನ್ನು ಆ ಒಂದು ಸಭೆಯಲ್ಲಿ ಅಂಟಿಸ್ತಕ್ಕಂಥವನಾಗಿದ್ದಾನೆ. ನಂತರ ಅಲ್ಲಿ ಒಂದು ದೊಡ್ಡ ಧಾರ್ಮಿಕ ಸುಧಾರಣೆ ಏರ್ಪಡುವಂಥದ್ದಾಗಿದೆ. ಈ ಒಂದು ಸುಧಾರಣೆಯ ನಿಮಿತ್ತವಾಗಿ ಮಾರ್ಟಿನ್ ಲೂಥರ್ ಪೋಪ್ ಮಾರ್ಗದಿಂದ ಕತ್ತೋಲಿಕ ಸಭೆಯಿಂದ ಬೇರ್ಪಡುವಂತೆ ಅವನನ್ನು ಹೊರಗಾಕುವಂಥವರಾಗಿದ್ದಾರೆ. ನಂತರ ಡಯಟ್ ಅನ್ನುವಂತಹ ಆ ಒಂದು ಸ್ಥಳದಲ್ಲಿ ಮಾರ್ಟಿನ್ ಲೂಥರ್ನ ಒಂದು ವಿಚಾರಗಳನ್ನು ವಿಚಾರಣೆಗೆ ಒಳಪಡಿಸ್ತಕ್ಕಂಥವರಾಗಿದ್ದಾರೆ. ರಾಜನ ಒಂದು ಆಸ್ಥಾನದಲ್ಲಿ ಈ ಒಂದು ಕಾರ್ಯ ನಡೀತಕ್ಕಂಥದ್ದಾಗಿದೆ. ಅಲ್ಲಿ ಧೈರ್ಯವಾಗಿ ಪ್ರಾರ್ಥನೆ ಮೂಲಕವಾಗಿ ಮಾರ್ಟಿನ್ ಲೂಥರ್, ನಾನು ತಿಳಿಸಿರ್ತಕ್ಕಂತಹ ವಿಚಾರಗಳನ್ನು ನೀವು ಸತ್ಯವೇದದಿಂದ ತೋರಿಸದ ಹೊರತು ನಾನು ಇದನ್ನು ಹಿಂತೆಗೆದುಕೊಳ್ಳುವುದಿಲ್ಲ, ಯಾಕೆಂದರೆ ಇದರಲ್ಲಿ ಸತ್ಯ ಅಡಗಿದೆ, ಇದು ಸತ್ಯವೇದದ ವಾಕ್ಯಗಳು ಎಂಬುದಾಗಿ ತನ್ನ ವಿಚಾರಗಳನ್ನು ಪ್ರತಿಬಿಂಬಿಸಿ ಅಲ್ಲಿ ಜೀವವನ್ನು ಹೊಂದುವಂತೆವನಾಗಿದ್ದಾನೆ. ನಂತರ ಕೆಲವು ಕಾಲ ಆತನು ಕಣ್ಮರೆಯಾಗುವಂತನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಚಟುವಟಿಕೆಗಳು ಜರ್ಮನಿಯಲ್ಲಿ ಆರಂಭವಾಗ್ತಕ್ಕಂಥದ್ದಾಗಿದೆ. ಆವಾಗ ಎಲ್ಲರೂ ಸಹ ಮಾರ್ಟಿನ್ ಲೂಥರ್ ನಿಗೂಢವಾಗಿ ಕಣ್ಮರೆ ಆಗದಕ್ಕೆ ಕಾರಣವೇನು, ಎಲ್ಲಿದ್ದಾನೆ ಅನ್ನುವಂತಹ ವಿಚಾರವನ್ನು ಎಲ್ಲರೂ ಸಹ ಹುಡುಕಲು ಆರಂಭಿಸುವಂಥವರಾಗಿದ್ದಾರೆ. ಇದೇ ಸಮಯದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು, ಅನೇಕ ವಿಧವಾದಂತಹ ಸುಳ್ಳು ಅಪೋಸ್ತಲರು ನಮಗೆ ಪರಲೋಕದಿಂದ ದರ್ಶನ ಆಗಿದೆ. ಗಾಬ್ರಿಯಲ್ ದೇವದೂತನು ನಮಗೆ ದರ್ಶನವನ್ನು ನೀಡಿದ್ದಾನೆ ಎಂಬುದಾಗಿ ಮಾರ್ಟಿನ್ ಲೂಥರ್ ತಿಳಿಸಿದಂತಹ ಸತ್ಯಕ್ಕೆ ವಿರುದ್ಧವಾಗಿ ಕೆಲವೊಂದು ಹೊಸ ವಿಚಾರಗಳನ್ನು ಜನಗಳಿಗೆ ತಿಳಿಸುವಂಥವರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ನ ಸ್ನೇಹಿತನಾದಂಥ ಮೆಲಂತನ ಹೇಳುವಂಥವನಾಗಿದ್ದಾನೆ, ಇದು ಯಾವ ಆತ್ಮ ಎಂಬುದಾಗಿ ನಮ್ಮಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಇದು ದುರಾತ್ಮವೇ ಇರಬಹುದು ಎಂಬುದಂತಹ ರೀತಿಯಲ್ಲಿ ಆತನು ಜನಗಳಿಗೆ ತಿಳಿಸಿಕೊಡುವಂಥವನಾಗಿದ್ದಾನೆ. ಇದನ್ನು ಕೇಳಿದಂತಹ ಮಾರ್ಟಿನ್ ಲೂಥರ್ ವಾಟ್ಬರ್ಗ್ ಅಂತಕ್ಕಂತಹ ಸ್ಥಳದಲ್ಲಿರತಕ್ಕಂಥವನಾಗಿದ್ದಾನೆ. ಅಲ್ಲಿಂದ ಆತನು ಹೊರಬಂದು ಅನೇಕ ಸತ್ಯವನ್ನು ಮತ್ತೆ ಕತ್ತೋಲಿಕ ಸಭೆಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಪುನರುಜ್ಜೀವನವನ್ನು ಅಲ್ಲಿ ಜರ್ಮನಿಯಲ್ಲಿ ಏರ್ಪಡಿಸುವಂಥವನಾಗಿದ್ದಾನೆ. ಇಂತಹ ನಿಟ್ಟಿನಲ್ಲಿ ಆತನು ಜರ್ಮನಿಯಲ್ಲಿ ಹೊಸ ಒಡಂಬಡಿಕೆಯನ್ನು ಅನೇಕ ಜನಗಳಿಗೆ ಹಂಚುವಂತವನಾಗಿದ್ದಾನೆ. ಇದಕ್ಕೂ ಮೊದಲು ಆತನು ಕೇವಲ ತನ್ನ 95 ಆ ಪ್ರತಿಬಂಧಕಗಳ ವಿಚಾರವಾಗಿ ಅನೇಕ ಜನಗಳಿಗೆ ಪ್ರಬೋಧನೆಯನ್ನು ಮಾಡತಕ್ಕಂಥವನಾಗಿದ್ದನು. ಅನೇಕ ಕಡೆಗಳಿಗೆ ಹೋಗಿ ಪುನರ್ಜಾಗೃತಿಯನ್ನು ಏರ್ಪಡಿಸುವಂತವನಾಗಿದ್ದನು. ಆದರೆ ಈಗ ಆತನು ಸ್ವತಃ ತಾನೇ ತರ್ಜುಮೆ ಮಾಡಿದಂತಹ ಆ ಒಂದು ಹೊಸ ಒಡಂಬಡಿಕೆ ವಿಚಾರವಾಗಿ ಆತನು ಅನೇಕ ಶ್ರಮಗಳನ್ನು ಅನುಭವಿಸಿ, ಅದು ಸಹ ತನ್ನ ಸ್ವಂತ ತಾಯಿ ಭಾಷೆ ಅಂದರೆ ಜರ್ಮನಿಯ ಭಾಷೆಯಲ್ಲಿಯೇ ಆತನು ಅದನ್ನು ತರ್ಜುಮೆ ಮಾಡಿ ಎಲ್ಲರಿಗೂ ಹಂಚುವಂತವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಆತನು ಮಾಡುವಂತಹ ಕೆಲಸವೇನೆಂಬುದಾಗಿ ನಾವು ನೋಡಬೇಕಾದರೆ, ವಾಟ್ಬರ್ಗ್ನಿಂದ ಹಿಂತಿರುಗಿದ ನಂತರ ಲೂಥರ್ ಹೊಸ ಒಡಂಬಡಿಕೆಯ ತನ್ನ ಭಾಷಾಂತರವನ್ನು ಪೂರ್ಣಗೊಳಿಸಿದನು ಮತ್ತು ಸುವಾರ್ತೆಯು ಶೀಘ್ರದಲ್ಲಿಯೇ ಜರ್ಮನಿಯ ಜನರಿಗೆ ಅವರದೇ ಭಾಷೆಯಲ್ಲಿ ನೀಡಲಾಯಿತು. ಈ ಭಾಷೆಯನ್ನು ಭಾಷಾಂತರ ಮಾಡಲು ಸತ್ಯವೇದವನ್ನು ಪ್ರೀತಿಸಿದವರೆಲ್ಲರೂ ಬಹಳ ಸಂತೋಷದಿಂದ ಈ ಒಂದು ಹೊಸ ಒಡಂಬಡಿಕೆಯನ್ನು ಸ್ವೀಕರಿಸಿದರು. ಆದರೆ ಮಾನವ ಸಂಪ್ರದಾಯಗಳು ಮತ್ತು ಮನುಷ್ಯರ ಆಜ್ಞೆಗಳನ್ನು ಆವರಿಸಿಕೊಂಡವರು ಅದನ್ನು ನಿಂದನಾತ್ಮಕವಾಗಿ ತಿರಸ್ಕರಿಸಿದರು. ಸಾಮಾನ್ಯ ಜನರು ಈಗ ದೇವರ ವಾಕ್ಯದ ಉಪದೇಶಗಳನ್ನು ಒಬ್ಬೊಬ್ಬರೊಂದಿಗೆ ಇನ್ನೊಬ್ಬರು ಚರ್ಚಿಸಲು ಶಕ್ತರಾದರು ಮತ್ತು ತಮ್ಮ ಅಜ್ಞಾನವು ಇನ್ನು ಮುಂದೆ ಬಹಿರಂಗಗೊಳ್ಳುತ್ತದೆ ಎಂಬ ಆಲೋಚನೆಯಿಂದ ಪ್ರವಾದಿಗಳು ಎಚ್ಚರಗೊಂಡರು. ಅವರ ಭೌತಿಕ ತರ್ಕದ ಆಯುಧಗಳು ದೇವರಾತ್ಮನ ವಾಕ್ಯವೆಂಬ ಖಡ್ಗದ ವಿರುದ್ಧ ಶಕ್ತಿಹೀನರಾದವು. ಸತ್ಯವೇದಗಳ ಪ್ರಸಾರವನ್ನು ತಡೆಯಲು ರೋಮ್ ತನ್ನ ಎಲ್ಲ ಅಧಿಕಾರವನ್ನು ಬಳಸಿತು. ಆದರೆ ದೇವರ ಆಜ್ಞೆಗಳು, ಬಹಿಷ್ಕಾರಗಳು ಮತ್ತು ಚಿತ್ರಹಿಂಸೆಗಳು ನಿಷ್ಪ್ರಯೋಜಕವಾದವು. ರೋಮ್ ಸತ್ಯವೇದವನ್ನು ಹೆಚ್ಚು ಹೆಚ್ಚು ಖಂಡಿಸಿದಷ್ಟು ಮತ್ತು ನಿಷೇಧಿಸಿದಷ್ಟು ಅದು ನಿಜವಾಗಿಯೂ ಕಲಿಯುವುದು ಏನು ಎಂಬುದನ್ನು ತಿಳಿದುಕೊಳ್ಳುವ ಜನರ ಆತಂಕವೂ ಹೆಚ್ಚಾಯಿತು. ಓದಲು ಬಲ್ಲವರೆಲ್ಲರೂ ಸಹ ತಾವೇ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಉತ್ಸಾಹಕತರಾದರು. ಅವರು ಸತ್ಯವೇದವನ್ನು ತಮ್ಮೊಂದಿಗೆ ಒಯ್ದರು. ಒಯ್ಯುವುದು ಮಾತ್ರವಲ್ಲದೆ ಸತ್ಯವೇದವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಓದಿದರು, ಮತ್ತೆ ಮತ್ತೆ ಓದಿದರು. ಅವರು ಹೆಚ್ಚಿನ ಭಾಗಗಳನ್ನು ಬಾಯ್ಪಾಠ ಮಾಡಿದವರಿಗೆ ಅವರ ಮನಸ್ಸು ತೃಪ್ತವಾಗಲಿಲ್ಲ. ಹೊಸ ಒಡಂಬಡಿಕೆಯು ಮೆಚ್ಚುಗೆಯಿಂದ ಸ್ವೀಕರಿಸಲ್ಪಟ್ಟದ್ದನ್ನು ಗಮನಿಸಿದಂತಹ ಲೂಥರ್ ತಕ್ಷಣವೇ ಹಳೆಯ ಒಡಂಬಡಿಕೆಯ ಭಾಷಾಂತರವನ್ನು ಆರಂಭಿಸಿದನು ಮತ್ತು ಅದನ್ನು ಪೂರ್ಣಗೊಳಿಸಿದಷ್ಟು ಭಾಗಗಳನ್ನು ವೇಗವಾಗಿ ಅನೇಕ ಜನಗಳಿಗೆ ನೀಡಲು ಪ್ರಕಟಿಸಿದನು. ನಂತರ ಪ್ರಿಯ ಕೇಳುಗರೆ, ಲೂಥರನ ಬರಹಗಳನ್ನು ನಗರ ಮತ್ತು ಕುಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಸ್ವಾಗತಿಸಲಾಯಿತು. ಲೂಥರ್ ಮತ್ತು ಅವನ ಸ್ನೇಹಿತರು ಸಂಯೋಜಿಸಿದ್ದನ್ನು ಇತರರು ಪ್ರಸಾರ ಮಾಡಿದರು. ಪಾದ್ರಿ ಮಠಗಳ ಕಾನೂನು ಬಾಹಿರತೆಯ ಬಗ್ಗೆ ಮನಗಂಡಂತಹ ಪಾದ್ರಿಗಳು ಸೋಂಬೇರಿತನದ ದೀರ್ಘ ಸಕ್ರಿಯ ಪರಿಶ್ರಮವನ್ನು ವಿನಿಮಯ ಮಾಡಿಕೊಳ್ಳಲು ಬಯಸಿದರು. ಆದರೆ ದೇವರ ವಾಕ್ಯವನ್ನು ಸಾರಲು ತುಂಬ ಅಜ್ಞಾನಿಗಳಾಗಿದ್ದರು. ಅವರು ಪ್ರಾಂತ್ಯಗಳ ಮೂಲಕ ಪ್ರಯಾಣಿಸುವಾಗ ಕುಗ್ರಾಮಗಳು ಮತ್ತು ಕುಟೀರಗಳಿಗೆ ಭೇಟಿ ನೀಡಿ ಲೂಥರ್ ಮತ್ತು ಅವನ ಸ್ನೇಹಿತರ ಪುಸ್ತಕಗಳನ್ನು ಮಾರಾಟ ಮಾಡುವವರಾಗಿದ್ದರು. ಜರ್ಮನಿಯಲ್ಲಿ ಶೀಘ್ರದಲ್ಲಿಯೇ ಈ ಧೈರ್ಯಶಾಲಿ ಸಾಹಿತ್ಯ ಸುವಾರ್ತಿಕರುಗಳಿಂದ ತುಂಬಿ ಹೋಯಿತು. ಹೌದು ಪ್ರಿಯ ಕೇಳುಗರೆ, ಎಲ್ಲ ಕಡೆಗಳಿಗೂ ಹೋಗಿ ಮಾರ್ಟಿನ್ ಲೂಥರ್ ಬರೆದಂತಹ, ಆತನು ತರ್ಜುಮೆ ಮಾಡಿದಂತಹ ಸತ್ಯವೇದವನ್ನು ಎಲ್ಲರಿಗೂ ಹಂಚಲು ಧೈರ್ಯಶಾಲಿಗಳಾಗಿ, ಸಾಹಿತಿಗಳಾಗಿ, ಸುವಾರ್ತೆಯ ಸಾಹಿತಿಗಳಾಗಿ ಬದಲಾವಣೆ ಹೊಂದಿ ಮುಂದೆ ನಡೆಯುವಂತಹ ಜನಗಳಾದರು. ನಂತರ ಪ್ರಿಯ ಕೇಳುಗರೆ, ಈ ಬರಹಗಳನ್ನು ಶ್ರೀಮಂತರು ಮತ್ತು ಬಡವರು, ವಿದ್ಯಾವಂತರು ಮತ್ತು ಅಜ್ಞಾನಿಗಳು ಆಳವಾದ ಆಸಕ್ತಿಯಿಂದ ಅಧ್ಯಯನ ಮಾಡಿದರು. ರಾತ್ರಿಯ ಮತ್ತು ಹಳ್ಳಿಯ ಶಾಲೆಗಳ ಶಿಕ್ಷಕರು ಬೆಂಕಿ ಕಾಯಲು ನೆರೆದಿದ್ದ ಸಣ್ಣ ಸಣ್ಣ ಗುಂಪುಗಳಿಗೆ ಸತ್ಯವೇದವನ್ನು ಜೋರಾಗಿ ಓದುತ್ತಿದ್ದರು. ಈ ಎಲ್ಲ ಪ್ರಯತ್ನಗಳ ಮೂಲಕ ಕೆಲವು ಆತ್ಮಗಳಿಗೆ ಸತ್ಯವೇದವನ್ನು ಮನವರಿಕೆ ಮಾಡಿಕೊಡಲಾಗುವುದು. ಅವರು ವಾಕ್ಯವನ್ನು ಸಂತೋಷದಿಂದ ಸ್ವೀಕರಿಸಿದರು. ನಂತರ ಇತರರಿಗೆ ಸುವಾರ್ತೆಯನ್ನು ಸಾರಲಾಯಿತು. ಈ ಸುವಾರ್ತೆಯ ಮೂಲಕವಾಗಿ ಅನೇಕ ಜನರು ಸತ್ಯವನ್ನು ಅರಿತುಕೊಂಡರು. ನಂತರ ಪ್ರಿಯ ಕೇಳುಗರೆ, ದೈವ ಪ್ರೇರಿತವಾದಂತಹ ಈ ಸತ್ಯವೇದದ ಮಾತುಗಳನ್ನು ಪರಿಶೀಲಿಸಲಾಯಿತು. ನಿನ್ನ ಮಾತುಗಳ ಪ್ರವೇಶವು ಬೆಳಕನ್ನು ನೀಡುತ್ತದೆ, ಇದು ಸರಳ ಮನುಷ್ಯರಿಗೆ ತಿಳುವಳಿಕೆಯನ್ನು ನೀಡುತ್ತದೆ ಎಂಬುದಾಗಿ ಕೀರ್ತನೆಗಾರನಾದಂತಹ ದಾವಿದನು ಅತ್ಯಂತ ಉದ್ದವಾದಂಥ ಕೀರ್ತನೆ 119 ಕೀರ್ತನೆ 130 ತಿಳಿಸುವಂತೆವನಾಗಿದ್ದಾನೆ. ನಂತರ ಪ್ರಿಯ ಕೇಳುಗರೆ, ಸತ್ಯವೇದ ವಚನಗಳ ಅಧ್ಯಯನವು ಜನರ ಮನಸ್ಸು ಮತ್ತು ಹೃದಯಗಳಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ಉಂಟು ಮಾಡುತ್ತಿತ್ತು. ಪೋಪ್ ಆಡಳಿತವು ತನ್ನ ಪ್ರಜೆಗಳ ಮೇಲೆ ಒಂದು ಕಬ್ಬಿಣದ ನೊಗವನ್ನು ಇರಿಸಿತು. ಅದು ಅವರನ್ನು ಅಜ್ಞಾನ ಮತ್ತು ಅರ್ಥಪತನದಲ್ಲಿ ಹಿಡಿದಿಟ್ಟುಕೊಂಡಿತು. ವಿಗ್ರಹಗಳ ಮೂಢನಂಬಿಕೆಯ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಲಾಯಿತು. ಆದರೆ ಅವರ ಆಚರಣೆಯಲ್ಲಿ ಹೃದಯದ ಮತ್ತು ಬುದ್ಧಿಗೆ ಯಾವುದೇ ಪಾತ್ರವಿರಲಿಲ್ಲ. ಲೂಥರನ ಪ್ರಸಂಗ ದೇವರ ವಾಕ್ಯದ ಸರಳ ಸತ್ಯವನ್ನು ನಿರೂಪಿಸುವುದು. ತದನಂತರ ಸಾಮಾನ್ಯ ಜನರ ಕೈಯಲ್ಲಿ ಇರಿಸಲ್ಪಟ್ಟ ದೇವರ ವಾಕ್ಯವು ಅವರ ಸುಪ್ತ ಸಾಕ್ಷಿಗಳನ್ನು ಪ್ರಚೋದಿಸಿತು. ಆಧ್ಯಾತ್ಮಿಕ ಸ್ವಭಾವವನ್ನು ಶುದ್ಧೀಕರಿಸುವುದು ಮತ್ತು ಹುರಿದುಂಬಿಸುವುದು ಮಾತ್ರವಲ್ಲದೆ ಬುದ್ಧಿಗೆ ಹೊಸ ಬಲ ಮತ್ತು ಚೈತನ್ಯವನ್ನು ನೀಡಿತು. ನಂತರ ಪ್ರಿಯ ಕೇಳುಗರೆ, ಸುಧಾರಣಾ ಸಿದ್ಧಾಂತಗಳನ್ನು ಸಮರ್ಥಿಸುತ್ತಾ ಎಲ್ಲ ಶ್ರೇಣಿಗಳ ವ್ಯಕ್ತಿಗಳು ತಮ್ಮ ಕೈಗಳಲ್ಲಿ ಸತ್ಯವೇದ ಹಿಡಿದುಕೊಂಡಿರುವುದನ್ನು ನೋಡಲಾಯಿತು. ಸತ್ಯವೇದ ವಚನಗಳ ಅಧ್ಯಯನವನ್ನು ಪಾದ್ರಿಗಳು ಮತ್ತು ಸನ್ಯಾಸಿಗಳಿಗೆ ಬಿಟ್ಟುಕೊಟ್ಟಿದ್ದ ಪೋಪ್ ವ್ಯವಸ್ಥೆ ಈಗ ಮುಂದೆ ಬಂದು ಹೊಸ ಬೋಧನೆಗಳನ್ನು ನಿರಾಕರಿಸುವಂತೆ ಅವರಿಗೆ ಕರೆ ನೀಡಿತು. ಆದರೆ ಸತ್ಯವೇದ ವಚನಗಳ ಬಗ್ಗೆ ಮತ್ತು ದೇವರ ಶಕ್ತಿಯ ಬಗ್ಗೆ ಯಾವುದೇ ರೀತಿಯಲ್ಲಿ ಅಜ್ಞಾನಿಗಳಾದಂಥ ಪಾದ್ರಿಗಳು ಮತ್ತು ಉರಿಯಾಳುಗಳು ಯಾರನ್ನ ಅವಿದ್ಯಾವಂತರು ಮತ್ತು ಧರ್ಮವಿರೋಧಿಗಳೆಂದು ದ್ವೇಷಿಸಿದರೋ ಅವರಿಂದಲೇ ಸಂಪೂರ್ಣ ಸೋಲಿಸಲ್ಪಟ್ಟರು. ಯಾವ ರೀತಿಯಲ್ಲಿ ಜರ್ಮನಿಯಲ್ಲಿ ಈ ಒಂದು ಸುಧಾರಣೆ ಪ್ರಗತಿಯತ್ತ ಸಾಗತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇಲ್ಲಿ ನೋಡುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಹಿಂದೆಂದೂ ಸಹ ಸತ್ಯವೇದವನ್ನು ಯಾರಿಗೂ ಸಹ ನೀಡದೆ, ಯಾರೂ ಸಹ ಸತ್ಯವೇದವನ್ನು ಓದದೇ ಇದ್ದಂತಹ ಜನಗಳಿಗೆ ಮಾರ್ಟಿನ್ ಲೂಥರ್, ಅದರಲ್ಲೂ ಸಹ ಜರ್ಮನಿ ಭಾಷೆಯಲ್ಲಿಯೇ ತರ್ಜುಮೆ ಮಾಡಿ ಎಲ್ಲ ಗ್ರಾಮಗಳಿಗೂ ಎಲ್ಲ ಜನರಿಗೂ ಹಂಚುವಂತೆವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಪೋಪ್ನ ವ್ಯವಸ್ಥೆ ಈ ಒಂದು ಸತ್ಯವೇದದ ಸತ್ಯವನ್ನು ತಡೆಯಲು ಸಾಧ್ಯವಾಗದೆ ಹೋಗಿತ್ತು. ಇವೆಲ್ಲರೂ ಸಹ ಅವಿದ್ಯವಂತರು ಎಂಬುವ ರೀತಿಯಲ್ಲಿ ಅವರನ್ನೇ ಇಟ್ಟಿದ್ದರು. ಈಗ ಆ ಅವಿದ್ಯವಂತರೇ ಎದ್ದು ಈ ಒಂದು ಸತ್ಯವೇದವನ್ನು ಓದಿ ಅವರಿಗೆ ತಿರುಗೇಟು ನೀಡತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಜರ್ಮನಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ಒಂದು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸುವಂತವನಾಗಿದ್ದಾನೆ. ಒಬ್ಬ ಕಥೋಲಿಕ್ ಬರಹಗಾರ ಹೀಗೆ ಹೇಳುವಂತವನಾಗಿದ್ದಾನೆ ಏನೆಂಬುದಾಗಿ ನಾವು ನೋಡಬೇಕಾದರೆ, ದುರಾದೃಷ್ಟವತ್ ಲೂಥರ್ ತನ್ನ ಹಿಂಬಾಲಕರನ್ನು ಪವಿತ್ರ ಸತ್ಯವೇದ ವಚನಗಳನ್ನು ಬಿಟ್ಟು ಬೇರೆ ಯಾವುದೇ ಬರಹದಲ್ಲಿ ನಂಬಿಕೆ ಇಡದಂತೆ ಮನವೊಲಿಸಿದನು. ಏನಂತ ಹೇಳುವಂತವನಾಗಿದ್ದಾನೆ ಪ್ರಿಯ ಕೇಳುಗರೆ, ಅಂದರೆ ಎಲ್ಲ ಜನಗಳು ಸಹ ಆತನನ್ನು ಹಿಂಬಾಲಿಸುವಂತಹ ಪ್ರತಿ ಒಬ್ಬೊಬ್ಬರೂ ಸಹ ಸತ್ಯವೇದದ ಮೇಲೆ ನಂಬಿಕೆ ಇಡಬೇಕ ಹೊರತು ಬೇರೆ ಯಾವ ಮನುಷ್ಯನ ಮೇಲೆಯೂ ಯಾವ ವ್ಯಕ್ತಿಗಳ ಮೇಲೆಯೂ ಯಾವುದರ ಮೇಲೆಯೂ ನಂಬಿಕೆ ಇಡಬಾರದು ಅನ್ನುವಂತಹ ಒಂದು ವಿಚಾರವನ್ನು ಆತನ ಹಿಂಬಾಲಕರಿಗೆ ಮಾರ್ಟಿನ್ ಲೂಥರ್ ಬಹಳ ಉತ್ತಮ ರೀತಿಯಲ್ಲಿ ತಿಳಿಸಿಕೊಂಡಿದ್ದನು. ಅದೇ ರೀತಿಯಾಗಿ ಆ ಜನಗಳು ಸತ್ಯವೇದವನ್ನು ಮಾತ್ರ ಹಿಂಬಲಿಸುವಂಥವರಾಗಿದ್ದರು. ನಾವು ಈ ಒಂದು ಕೊನೆಯ ಕಾಲದಲ್ಲಿ ಯಾವ ರೀತಿಯಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ? ಬೋಧಕರನ್ನು ಹಿಂಬಾಲಿಸುವಂಥವರಾಗಿದ್ದೇವ, ಅಥವಾ ಈ ಲೋಕದ ಜನಗಳನ್ನು ಹಿಂಬಾಲಿಸುವಂಥವರಾಗಿದ್ದೇವ, ಅಥವಾ ಸುಪ್ರಸಿದ್ಧರಾದಂತಹ ಬರಹಗಾರರನ್ನು, ಅಥವಾ ಒಳ್ಳೆಯ ರೀತಿಯಲ್ಲಿ ಭಾಷಣ ಮಾಡತಕ್ಕಂತಹ ಬೋಧನೆ ಮಾಡತಕ್ಕಂತಹ ಜನಗಳನ್ನು ನಾವು ಹಿಂಬಾಲಿಸ್ತಕ್ಕಂಥವರಾಗಿದ್ದೇವ? ಎಲ್ಲಕ್ಕಿಂತ ಹೆಚ್ಚಾಗಿ ಮಾರ್ಟಿನ್ ಲೂಥರ್ ಹೇಳಿದಂತಹ ವಿಚಾರವೇನೆಂದರೆ ಪ್ರಿಯ ಕೇಳುಗರೆ, ಮನುಷ್ಯನನ್ನಲ್ಲ ಆದರೆ ದೇವರ ವಾಕ್ಯವನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳಿದನು. ಅಲ್ಪ ಶಿಕ್ಷಣ ಮತಿಗಳು ಪ್ರತಿವಾದಿಸುವ ಸತ್ಯವನ್ನು ಕೇಳಲು ಜನಸಮೂಹಗಳು ಒಟ್ಟುಗೂಡಿದವು ಮತ್ತು ವಿದ್ಯಾವಂತ ಹಾಗೂ ವಾಕ್ಚಾತುರ್ಯದ ದೈವಶಾಸ್ತ್ರಜ್ಞರೊಂದಿಗೆ ಇವರು ಚರ್ಚೆ ನಡೆಸುತ್ತಿದ್ದರು. ದೇವರ ವಾಕ್ಯದ ಸರಳ ಬೋಧನೆಗಳಿಂದ ಅವರ ವಾದಗಳು ಕೂಡಿದ್ದರಿಂದ ಈ ಮಹಾಪುರುಷರ ನಾಚಿಗೇಡಿನ ಅಜ್ಞಾನವು ಸ್ಪಷ್ಟವಾಯಿತು. ಪಾದ್ರಿಗಳು ಮತ್ತು ವಿದ್ಯಾವಂತರುಗಳಿಗಿಂತಲೂ ಕೂಲಿಕಾರರು, ಸೈನಿಕರು, ಸ್ತ್ರೀಯರು ಮತ್ತು ಮಕ್ಕಳು ಸಹ ಸತ್ಯವೇದದ ಬೋಧನೆಗಳಲ್ಲಿ ಉತ್ತಮ ಸಂಬಂಧ ಬೆಳೆಸಿಕೊಂಡಿದ್ದರು. ಸುವಾರ್ತೆಯ ಶಿಷ್ಯರ ಮತ್ತು ಮೂಢನಂಬಿಕೆಯನ್ನು ಎತ್ತಿ ಹಿಡಿಯುವ ಪೋಪ್ ಕಡೆಯವರ ನಡುವಿನ ವ್ಯತ್ಯಾಸವು ಸಾಮಾನ್ಯ ಜನರಿಗಿಂತ ವಿದ್ವಾಂಸರ ಶ್ರೇಣಿಯಲ್ಲಿ ಕಡಿಮೆ ವ್ಯಕ್ತವಾಗಿರಲಿಲ್ಲ. ಭಾಷೆಗಳ ಅಧ್ಯಯನ ಮತ್ತು ಸಾಹಿತ್ಯದ ಕೃಷಿಯನ್ನು ನಿರ್ಲಕ್ಷಿಸಿ ಶ್ರೇಣೀಕೃತ ವ್ಯವಸ್ಥೆಯ ಹಳೆಯ ನಾಯಕರುಗಳಿಗೆ ವಿರುದ್ಧವಾಗಿ ಉದ್ದಾರ ಮನೋಭಾವದ ಯುವಕರು ಅಧ್ಯಯನದಲ್ಲಿ ತನ್ಮಯರಾಗಿ ಸತ್ಯವೇದ ವಚನಗಳನ್ನು ಪರಿಶೋಧಿಸುತ್ತಾ ಮತ್ತು ಪ್ರಾಚೀನ ಮೇರುಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಕ್ರಿಯಾಶೀಲ ಮನಸ್ಸು, ಉದಾತ್ತ ಆತ್ಮ ಮತ್ತು ನಿರ್ಭೀತ ಹೃದಯವನ್ನು ಹೊಂದಿದ ಈ ಯುವಕರು ಬಹುಬೇಗನೆ ಎಷ್ಟು ಜ್ಞಾನವನ್ನು ಗಳಿಸಿದರೆಂದರೆ ದೀರ್ಘಕಾಲದವರೆಗೆ ಯಾರು ಅವರೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ. ಅದರಂತೆ ಸುಧಾರಣೆಯ ಈ ಯುವಕ ರಕ್ಷಕರು ಯಾವುದೇ ಸಭೆಯಲ್ಲಿ ರೋಮ್ ವ್ಯವಸ್ಥೆಯ ವಿದ್ವಾಂಸರನ್ನು ಭೇಟಿಯಾದಾಗ ಆ ಯುವಕರು ಆ ವಿದ್ವಾಂಸರ ಮೇಲೆ ಎಷ್ಟು ಸುಲಭವಾಗಿ ಮತ್ತು ವಿಶ್ವಾಸದಿಂದ ದಾಳಿ ಮಾಡಿದರು ಎಂದರೆ ಈ ಅಜ್ಞಾನಿಗಳು ಅವರೊಂದಿಗೆ ಮಾತನಾಡಲು ಹಿಂಜರಿಯುತ್ತಿದ್ದರು, ಮುಜುಗರಗೊಳಗಾಗುತ್ತಿದ್ದರು ಮತ್ತು ಎಲ್ಲರ ದೃಷ್ಟಿಯಲ್ಲಿ ಅರ್ಹವಾದಂತಹ ತಿರಸ್ಕಾರಕ್ಕೆ ಒಳಗಾದರು. ರೋಮ್ ಸಭೆಯ ಪಾದ್ರಿಗಳು ತಮ್ಮ ಸಭೆಯ ಜನಸಂಖ್ಯೆ ಸನಿಸುತ್ತಿರುವುದನ್ನು ಕಂಡಾಗ ಅವರು ನ್ಯಾಯಾಧಿಕಾರಿಗಳ ಸಹಾಯವನ್ನು ಕೋರಿದರು ಮತ್ತು ತಮ್ಮ ಶಕ್ತಿಯನ್ನು ಎಲ್ಲಾ ರೀತಿಯಲ್ಲಿಯೂ ಬಳಸಿಕೊಂಡರು. ತಮ್ಮ ಸಭಿಕರನ್ನು ಮರಳಿ ಸಭೆಗೆ ತರಲು ಪ್ರಯತ್ನಿಸಿದರು. ಆದರೆ ಜನರು ತಮ್ಮ ಆತ್ಮಗಳ ಬಯಕೆಯನ್ನು ಪೂರೈಸುವ ಆತ್ಮಗಳನ್ನು ಹೊಸ ಬೋಧನೆಗಳಲ್ಲಿ ಕಂಡುಕೊಂಡಿದ್ದರು ಮತ್ತು ಮೂಢನಂಬಿಕೆಗಳ ಹಾಗೂ ಮಾನವ ಸಂಪ್ರದಾಯಗಳ ನಿಷ್ಪ್ರಯೋಜಕ ಒಟ್ಟಿನಂತಹ ಕೆಲಸಕ್ಕೆ ಬಾರದ ಬೋಧನೆಗಳನ್ನು ದೀರ್ಘಕಾಲದವರೆಗೆ ಅವರಿಗೆ ಉಣಬಡಿಸುತ್ತಿದ್ದರಿಂದ ಅವರು ದೂರ ಸರಿದರು. ನಂತರ ಪ್ರಿಯ ಕೇಳುಗರೆ, ಸತ್ಯದ ಬೋಧಕರ ವಿರುದ್ಧ ಹಿಂಸೆಯು ಪ್ರಚೋದಿಸಲ್ಪಟ್ಟಾಗ ಅವರು ಕ್ರಿಸ್ತನ ಮಾತುಗಳಿಗೆ ಕಿವಿಗೊಟ್ಟರು. ಅದೇನೆಂಬುದಾಗಿ ನಾವು ನೋಡಬೇಕಾದರೆ ಮತ್ತಾಯನು ಬರೆದ ಸುವಾರ್ತೆ 10:23 ವಚನವನ್ನು ಓದುವುದಾದರೆ, ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ ಅನ್ನುವಂತಹ ರೀತಿಯಲ್ಲಿಯೇ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪಲಾಯನ ಮಾಡಿ ದೇವರ ವಾಕ್ಯಗಳನ್ನು ಹಂಚುತ್ತಿದ್ದರು. ಬೆಳಕು ಎಲ್ಲೆಡೆ ನುಸುಳಿತು. ಪಲಾಯನ ಗೈದವರಿಗೆ ಎಲ್ಲಾದರೂ ಒಂದು ಆತಿಥ್ಯ ಬಾಗಿಲು ತೆರೆದಿರುವುದನ್ನು ಕಾಣಬಹುದಾಗಿತ್ತು ಮತ್ತು ಚರ್ಚಿನಲ್ಲಿ ಅವರು ಕ್ರಿಸ್ತನನ್ನ ಕುರಿತು ಬೋಧಿಸುತ್ತಿದ್ದರು. ಆ ಅವಕಾಶವನ್ನು ಚರ್ಚಿನವರು ನಿರಾಕರಿಸಿದರೆ ಖಾಸಾಗಿ ಮನೆಯಾಗಿ ಅಥವಾ ತೆರೆದ ಮೈದಾನದಲ್ಲಿ ಬೋಧಿಸುತ್ತಿದ್ದರು. ಎಲ್ಲೆಲ್ಲಿ ಜನರು ಅವರ ಬೋಧನೆಗಳನ್ನು ಆಲಿಸುತ್ತಿದ್ದರೋ ಅಲ್ಲಲ್ಲಿ ಒಂದು ಪವಿತ್ರ ದೇವಾಲಯದ ಸ್ಥಾಪನೆ ಅಗತ್ಯವಾಗುತ್ತಿತ್ತು. ಅಂತಹ ಚೈತನ್ಯ ಮತ್ತು ಭರವಸೆಯಿಂದ ಸಾರಲ್ಪಟ್ಟ ಸತ್ಯವು ತಡೆಒಡ್ಡಲಾಗದ ಶಕ್ತಿಯೊಂದಿಗೆ ಹರಡಿತು. ಧರ್ಮಭ್ರಷ್ಟತೆಯನ್ನು ಹತ್ತಿಕ್ಕಲು ಧರ್ಮ ಪ್ರಚಾರಕರ ಮತ್ತು ನಾಗರಿಕ ಅಧಿಕಾರಿಗಳೆರಡನ್ನ ವ್ಯರ್ಥವಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ವ್ಯರ್ಥವಾಗಿ ಅವರು ಸೆರೆವಾಸ, ಚಿತ್ರಹಿಂಸೆ, ಬೆಂಕಿ ಮತ್ತು ಖಡ್ಗವನ್ನು ಆಶ್ರಯಿಸಿದರು. ಸಾವಿರಾರು ವಿಶ್ವಾಸಿಗಳು ತಮ್ಮ ದೇವರ ಮೇಲಿನ ನಂಬಿಕೆಯನ್ನು ಉಳಿಸಿಕೊಳ್ಳಲು ರಕ್ತಪಾರಣವಾದರು. ಆ ರಕ್ತವನ್ನು ಸುರಿಸಿದಿ ಅವರು ದೇವರ ವಾಕ್ಯವನ್ನು ಸಾರಿದರು. ಈಗಾದರೂ ದೇವರ ಕೆಲಸ ಮುಂದುವರಿಯಿತು. ಹಿಂಸೆಯು ಸತ್ಯವನ್ನು ವಿಸ್ತರಿಸಲು ಸಹಾಯ ಮಾಡಿತು ಮತ್ತು ಸೈತಾನನು ಧರ್ಮಾಂಧತೆಯನ್ನು ಸತ್ಯದೊಂದಿಗೆ ಐಕ್ಯಗೊಳಿಸಲು ಪ್ರಯತ್ನಿಸಿದಷ್ಟು ಸೈತಾನನ ಕೆಲಸಕ್ಕೂ ಮತ್ತು ದೇವರ ಕೆಲಸಕ್ಕೂ ನಡುವೆ ಇರುವ ವ್ಯತ್ಯಾಸವನ್ನು ಹೆಚ್ಚು ಸ್ಪಷ್ಟಪಡಿಸಲು ಇದೇ ಕಾರಣವಾಯಿತು. ಹೌದು ಪ್ರಿಯ ಕೇಳುಗರೆ, ನಾವು ಹೇಗೆ ಜರ್ಮನಿಯಲ್ಲಿ ಒಂದು ಸುಧಾರಣೆಯ ಪ್ರಗತಿ ಸಾಗಿತು ಎನ್ನುವಂತಹ ವಿಚಾರವನ್ನು ನಾವು ನೋಡಿದೆವು. ಮಾರ್ಟಿನ್ ಲೂಥರ್ ಅಲ್ಲಿ ಒಂದು ದೊಡ್ಡ ಸುಧಾರಣೆ ತರಲು ಕಾರಣವಾದಂತಹ ಅಂಶ ಏನೆಂಬುದಾಗಿ ನಾವು ನೋಡಬೇಕಾದರೆ ಸತ್ಯವೇದವನ್ನು ಮತ್ತು ಆತನ ಬರಹಗಳನ್ನು ಎಲ್ಲ ಕಡೆಗಳಿಗೂ ಹಂಚಿದನು. ಅದರಲ್ಲೂ ವಿಶೇಷವಾಗಿ ಕುಗ್ರಾಮಗಳಿಗೆ ಹಂಚಿದನು. ಆ ಕುಗ್ರಾಮಗಳಲ್ಲಿ ಜರ್ಮನಿ ಭಾಷೆಯನ್ನು ಕಲಿತಿದ್ದಂತಹ ಜನಗಳಿಗೆ ಅದು ಒಂದು ಉತ್ತಮ ರೀತಿಯ ವರದಾನವಾಗಿ ಲಭಿಸಿತು. ನಂತರ ಅದನ್ನು ಅರಿತುಕೊಂಡಂತಹ ಅನೇಕ ಯುವಕರು ಎಲ್ಲ ಸಭೆಗಳಿಗೂ ಹೋದರು. ಅಲ್ಲಿ ಕಥೋಲಿಕ ಸಭೆ ಈಗಾಗಲೇ ತಿಳಿಸಿದಂತಹ ಸತ್ಯವೇದದ ವಿರುದ್ಧವಾದಂತಹ ವಿಚಾರಗಳನ್ನು ಎತ್ತಿ ತೋರಿಸಿ ಅಲ್ಲಿರ್ತಕ್ಕಂತಹ ಪಾದ್ರಿಗಳಾಗಿರಬಹುದು, ಅನೇಕ ವಿಶ್ವಾಸಿಗಳು ಇವರು ಹೇಳುವಂತಹ ಒಂದು ವಿಚಾರಕ್ಕೆ ಉತ್ತರವನ್ನು ಕೊಡಲು ಸಾಧ್ಯವಾಗದೆ ಮೂರ್ಖರಂತೆ ವರ್ತಿಸುವವರಾದರು. ಎಲ್ಲೆಲ್ಲ ಈ ಸುಧಾರಕರು ಹೋದರೂ ಅಲ್ಲೆಲ್ಲವೂ ಸಹ ಸುವಾರ್ತೆಯನ್ನು ಸಾರಿ ಹೊಸ ವಿಶ್ವಾಸಿಗಳನ್ನು ದೇವಾಲಯಕ್ಕೆ ತೆಗೆದುಕೊಂಡು ಬಂದರು. ಅಲ್ಲಿ ಹೊರಗಡೆ ದೇವರ ವಾಕ್ಯವನ್ನು ತಿಳಿಸಿ ಯಾರೆಲ್ಲ ಸತ್ಯವನ್ನು ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರನ್ನು ಒಂದು ಸಭೆಯಾಗಿ ಮಾಡಿ ಅಲ್ಲಿ ಹೊಸ ಹೊಸ ಸಭೆಗಳನ್ನು ಸ್ಥಾಪಿಸಲಾಯಿತು. ಈ ರೀತಿಯಾಗಿ ಕತ್ತಲೆ ಯುಗದಲ್ಲಿ ಒಂದು ಭಯಂಕರವಾದಂಥ ಹೋರಾಟ, ಸತ್ಯಕ್ಕೂ ಅಸತ್ಯಕ್ಕೂ, ಕತ್ತಲೆಗೂ ಬೆಳಕಿಗೂ, ಕ್ರಿಸ್ತನಿಗೂ ಸೈತಾನ ನಡುವೆ ಹೋರಾಟ ನಡೆದು ಪ್ರಿಯ ಕೇಳುಗರೆ, ಅದರಲ್ಲಿ ಸದಾಕಾಲದಲ್ಲಿಯೂ ಸಹ ಈ ಬೆಳಕು ಪ್ರಜ್ವಲಿಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಬೆಳಕನ್ನು ಕತ್ತಲು ಮುಸುಕಲು ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಜರ್ಮನಿಯಲ್ಲಿ ಒಂದು ಉತ್ತಮವಾದಂಥ ಸುಧಾರಣೆ ನಡೆಯಿತು ಪ್ರಿಯ ಕೇಳುಗರೆ. ನಂತರ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನು ರಾಜರುಗಳು ಯಾವ ರೀತಿಯಲ್ಲಿ ಪ್ರತಿಭಟನೆಗೆ ಒಳಗಾದರು ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಈ ಮಹಾ ಹೋರಾಟ ಅನ್ನುವಂಥ ಪುಸ್ತಕದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಹಿಂದೆ ಯಾವ ರೀತಿಯಲ್ಲಿ ಸತ್ಯಕ್ಕೂ ಅಸತ್ಯಕ್ಕೂ ಒಂದು ಯುದ್ಧ ನಡೆಯಿತು, ಈಗ ಹೇಗೆ ನಡೀತಕ್ಕಂಥದ್ದಾಗಿದೆ, ಮುಂದೆ ಹೇಗೆ ಈ ಹೋರಾಟ ನಡೀತಕ್ಕಂಥದ್ದಾಗಿದೆ, ಈ ಹೋರಾಟದ ಮುಕ್ತಾಯ ಏನು ಎಂಬುದನ್ನು ನಾವು ಕೂಲಂಕುಷವಾಗಿ ನಾವು ಕಲಿಯುವಂಥವರಾಗಿದ್ದೇವೆ. ಹಾಗಾಗಿ ಈ ಪುಸ್ತಕವನ್ನು ನೀವು ಪಡೆದುಕೊಂಡು ಓದಬಹುದು ಅಥವಾ ಪ್ರತಿನಿತ್ಯ ಪ್ರಸಾರವಾಗುವಂತಹ ಈ ಒಂದು ವಿಚಾರವನ್ನು ನೀವು ಕೇಳಿ ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಈ ಮಹಾ ಹೋರಾಟದಲ್ಲಿ ಜಯ ಹೊಂದಬೇಕೆಂಬುದೇ ನಮ್ಮ ಒಂದು ಮುಖ್ಯ ಗುರಿಯಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ಇದನ್ನು ಕೇಳುವಂತಹ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸುವಂತವನಾಗಿದ್ದಾನೆ, ಓದುವಂತವರನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ಹಾಗಾಗಿ ಇದನ್ನು ಓದಿ ಆಶೀರ್ವಾದವನ್ನು ಹೊಂದಿ ನಾವು ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಹೌದು ದೇವ, ಕತ್ತಲಿಗೂ ಬೆಳಕಿಗೂ ಸತ್ಯಕ್ಕೂ ಅಸತ್ಯಕ್ಕೂ ನಡುವೆ ಹೋರಾಡುವಂತಹ ಒಂದು ಮಹಾ ಹೋರಾಟದಲ್ಲಿ ನಾವಿದ್ದೇವೆ ಸ್ವಾಮಿ. ಆದರೆ ದೇವ, ಸೈತಾನನು ಸಿಂಹೋಪಾದಿಯಲ್ಲಿ ಯಾರು ನುಂಗಲಿ ಎಂಬುದಾಗಿ ಬರ್ತಕ್ಕಂಥನಾಗಿದ್ದಾನೆ. ಆದರೆ ನಿನ್ನ ಮಕ್ಕಳು ಇದನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಸತ್ಯದ ಕಡೆಗೆ ನಿಂತು ಬೆಳಕನ್ನು ನೀಡುವಾಗಿಯೂ ಈ ಕತ್ತಲೆ ಯುಗದಲ್ಲಿ ತಾವು ಬೆಳಕನ್ನು ಹೊಂದಿಕೊಂಡು ಮತ್ತೊಬ್ಬರಿಗೂ ಆ ಬೆಳಕನ್ನು ನೀಡಿ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ರೀತಿಯಲ್ಲಿ ನಾವು ಜೀವಿಸುವಾಗೆ ಸಹಾಯ ಮಾಡು. ಅಪ್ಪ, ಈ ಮಹಾ ಹೋರಾಟ ಎನ್ನುವಂತಹ ಪುಸ್ತಕವನ್ನ ಓದುವಂತಹ ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಮುಂದೆ ಬರತಕ್ಕಂತಹ ದೊಡ್ಡ ಹೋರಾಟಕ್ಕೆ ನಾವು ಸಿದ್ಧರಾಗುವಾಗಿಯೂ ಕ್ರಿಸ್ತನಿಗೆ ಜೀವನ ನೀಡುವಂತಹ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಾಗೆ ಸಹಾಯ ಮಾಡು, ಆಶೀರ್ವಹಿಸು. ನೀನೇ ನಮ್ಮನ್ನ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3211 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asudadventist.org kannada@asudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.